ಪ್ರಿಯರೇ, ನಿಮಗೆ ಮುಂಜಾನೆಯ ಪ್ರಣಾಮಗಳು. ನಮ್ಮ ಜೀವನವು ಪ್ರಶ್ನೋತ್ತರಗಳ ಸಾಗರಗಳು. ಪ್ರತಿದಿನ ಅವುಗಳ ನಡುವೆ ನಾವು ಈಜುತ್ತಾ ಇರ್ತೀವಿ. ಬಹಳಷ್ಟು ಪ್ರಶ್ನೆಗಳು ಸರಳವಾದವುಗಳು, ಅದರಂತೆ ಅವುಗಳ ಉತ್ತರಗಳು ಕೂಡ. ಮಾಹಿತಿ, ಅಭಿಪ್ರಾಯ, ಅನುಮಾನ ಪರಿಹಾರ, ಇಂಥವುಗಳೇ ಹೆಚ್ಚು. ಇನ್ನು ಶಾಲಾ ಕಾಲೇಜುಗಳ ಪರೀಕ್ಷೆಗಳು, ಕೋರ್ಟ್ ಕಚೇರಿಗಳಲ್ಲಿನ ವಿಚಾರಣೆಗಳು, ಇಲ್ಲಿಯೂ ಪ್ರಶ್ನೋತ್ತರಗಳೇ ಇರುತ್ತವೆ ಅಲ್ಲವೇ? ಕೆಲವೊಮ್ಮೆ ನನ್ನನ್ನು ಪ್ರಶ್ನಿಸಲು ನೀನು ಯಾರು ಅಂತ ಕೇಳಿದ್ದೀರಲ್ಲ. ಪ್ರಶ್ನೆ ಮಾಡುವುದು ಅಧಿಕಾರದ ಸೂಚನೆ. ನಮ್ಮನ್ನು ಹೆತ್ತವರು, ನಮ್ಮ ಹಿತಚಿಂತಕರು, ಗುರು ಹಿರಿಯರು, ದೇವರ ಸೇವಕರು, ಸಭಾಪಾಲಕರು, ನಮ್ಮ ಉದ್ಯೋಗದಾತರು, ಇವರುಗಳಿಗೆ ತಮಗೆ ಸಂಬಂಧಪಟ್ಟ ವಿಷಯಗಳ ಚೌಕಟ್ಟಿನಲ್ಲಿ ನಮ್ಮನ್ನು ಪ್ರಶ್ನಿಸುವ ಅಧಿಕಾರ ಇರುತ್ತದೆ ಮತ್ತು ನಾವು ಅವರಿಗೆ ಉತ್ತರ ಹೇಳಬೇಕಾಗುತ್ತದೆ. ಹೌದು ಪ್ರಿಯರೇ, ನಾವು ಯಾರೂ ಪ್ರಶ್ನಾತೀತರಲ್ಲ. ಅದರಂತೆ ಯಾರ್ಯಾರು ನಮ್ಮನ್ನು ಪ್ರಶ್ನಿಸುವ ಹಾಗೂ ಇಲ್ಲ, ನಾವು ಸಹ ಯಾರ್ಯಾರಿಗೂ ಉತ್ತರ ಕೊಡಬೇಕಾಗಿಯೂ ಇಲ್ಲ. ಇದನ್ನು ನಾವು ತಿಳ್ಕೊಳ್ಳದೆ ಹೋದರೆ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀವಿ, ನಷ್ಟ ಅನುಭವಿಸ್ತೀವಿ. ಇದನ್ನು ಕುರಿತು ಬೈಬಲ್ ಏನು ಹೇಳ್ತದೆ ನೋಡೋಣ. ಇನ್ನು ಮುಖ್ಯವಾಗಿ ಲೋಕದ ಮೊದಲನೇ ಪ್ರಶ್ನೆ ಎಲ್ಲಿ ಪ್ರಾರಂಭವಾಗಿರಬಹುದು ಅದನ್ನು ನೋಡೋಣ. ದೇವರು ತನ್ನ ಸ್ವರೂಪದಲ್ಲಿ ಪುರುಷ ಮತ್ತು ಸ್ತ್ರೀಯನ್ನು ಉಂಟು ಮಾಡಿ ಅವರನ್ನು ಏದೇನ್ ತೋಟದಲ್ಲಿ ಇರಿಸಿದನು ಎಂದು ಬೈಬಲ್ ಹೇಳುತ್ತದೆ. ಆದಿಕಾಂಡ 2:16-17. ಇದಲ್ಲದೆ ಯಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಆರೋಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ನೋಡ್ರಿ, ಸರಳವಾದ ಸ್ಪಷ್ಟವಾದ ನಿರ್ದೇಶನ. ಇಲ್ಲಿ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ, ಅನುಮಾನಗಳಿಗೆ ಎಡೆಯೇ ಇರಲಿಲ್ಲ. ಹಾಗಾದರೆ ಪ್ರಶ್ನೆ ಯಾರಿಂದ ಹುಟ್ಟಿತು, ಆ ಪ್ರಶ್ನೆ ಏನಾಗಿತ್ತು, ಇದನ್ನು ನಾವು ನೋಡೋಣ. ಆದಿಕಾಂಡ 3:1 ಮೊದಲನೇ ವಚನದಲ್ಲಿ ಯಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಎಂದು ಓದುತ್ತೇವೆ. ಹೀಗೆ ಪ್ರಶ್ನೆಯನ್ನು ಹುಟ್ಟು ಹಾಕಿದ್ದು ಅಲ್ಲಿಗೆ ನಾಲ್ಕನೆಯವನಾಗಿ ಬಂದ ಸರ್ಪ. ಸರ್ಪದ ಮೂಲಕ ದೇವರಿಗೆ ವೈರಿಯಾಗಿದ್ದ ಸೈತಾನನು ಈ ಸಂಭಾಷಣೆಯನ್ನು ನಡೆಸಿದನು. ಅದರ ಅಂತಿಮ ಪರಿಣಾಮವು ತನಗೆ ಬೇಕಾದಂತೆ ಇರಬೇಕೆನ್ನುವ ಚಾಣಾಕ್ಷತನದಿಂದ ನಯವಾಗಿ ಏನವಾ ಎಂದು ಆಕೆಯನ್ನು ಮಾತಿನಲ್ಲಿ ಕಟ್ಟಿ ಹಾಕುವುದಕ್ಕೆ ಮುಂದಾದನು. ಅತಿ ವಿನಯಂ ಧೂರ್ತ ಲಕ್ಷಣಂ, ಕೇಳಿದ್ದೀರಲ್ಲ. ಸರ್ಪವು ಕೇಳಿದ ಪ್ರಶ್ನೆಯು ಮೇಲ್ನೋಟಕ್ಕೆ ಲೋಕಾಭಿರಾಮದ ಪ್ರಶ್ನೆಯಂತೆ ಕಂಡರೂ ದೇವರು ಆ ಸ್ತ್ರೀ ಪುರುಷರಿಗೆ ಕೊಟ್ಟಿದ್ದ ಆ ಒಂದು ಆಜ್ಞೆಯನ್ನು ಪ್ರಶ್ನಿಸುವ ಪ್ರಶ್ನೆಯಾಗಿತ್ತು. ದೇವರನ್ನು ಯಾರಾದರೂ ಪ್ರಶ್ನಿಸಬಹುದೇ? ಸೇನೆ, ಮಿಲಿಟ್ರಿ, ಪೊಲೀಸ್ ಇಲಾಖೆ ಮುಂತಾದ ಕಡೆಯಲ್ಲೆಲ್ಲ ನೀವು ಗಮನಿಸಿರಬಹುದು, ಮೇಲಧಿಕಾರಿಗಳ ತೀರ್ಮಾನಗಳನ್ನು ಅವರ ಕೈ ಕೆಳಗಿರುವವರು ಪ್ರಶ್ನಿಸುವಂತೆ ಇಲ್ಲ. ದೇವರು ಸತ್ಯವಂತನು, ನೀತಿವಂತನು, ಕೃಪಾಪೂರ್ಣನು ಆಗಿದ್ದಾನೆ. ದೇವರ ಆಜ್ಞೆಗಳು ಭಾರವಾದವುಗಳಲ್ಲ. ಇದು ಸೈತಾನನಿಗೂ ತಿಳಿದಿತ್ತು, ಆದರೂ ದೇವರನ್ನು ಪ್ರಶ್ನಿಸುವ ಧಾರ್ಷ್ಟ್ಯ ಅವನದು. ತಾನು ದೇವರಿಗೆ ತಿರುಗಿ ಬಿದ್ದಂತೆ ಆದಾಮ ಅವರು ತಿರುಗಿ ಬೀಳಬೇಕೆನ್ನುವುದು ಅವನ ಹುನ್ನಾರ. ದೇವರ ವಾಕ್ಯವು ಜೀವವಾಗಿದೆ ಎಂದು ಬೈಬಲ್ ಹೇಳುತ್ತದೆ. ಯೋಹಾನ 6:68 ಯೇಸುಕ್ರಿಸ್ತನ ಶಿಷ್ಯನಾದ ಪೇತ್ರನು, ನಿನ್ನಲ್ಲಿ ನಿತ್ಯ ಜೀವವನ್ನು ಕೊಡುವ ವಾಕ್ಯಗಳುಂಟು ಎಂದು ಹೇಳುತ್ತಾನೆ. ಆದರೆ ಅವಳು ಇದನ್ನು ಅರಿಯದೆ ಹೋದಳು. ಸರ್ಪದೊಂದಿಗೆ ಅನಗತ್ಯವಾದ ಸಂಭಾಷಣೆಯನ್ನು ಮುಂದುವರಿಸಿ ಅದರ ಮಾತಿನಂತೆ ಹಣ್ಣನ್ನು ತಿಂದಳು ಮತ್ತು ತನ್ನ ಗಂಡನಿಗೂ ಕೊಟ್ಟಳು, ಅವನೂ ತಿಂದನು ಎಂದು ನೋಡುತ್ತೇವೆ. ಸರ್ಪವು ತನ್ನ ಕೆಲಸದಲ್ಲಿ ಸಫಲವಾಯಿತು. ಹೀಗೆ ಮೊದಲ ಪ್ರಶ್ನೆಯ ಫಲಶ್ರುತಿ ಮಾನವರ ಅವನತಿ. ಒಬ್ಬ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕವನ್ನು ಪ್ರವೇಶಿಸಿತು ಎಂದು ಬೈಬಲ್ ಹೇಳುತ್ತದೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು, ತದನಂತರ ನರಕ ಹಾಗೂ ಬೆಂಕಿಯ ಕೆರೆ, ಇವು ಮನುಷ್ಯನ ಪಾಲಾದವು. ಇದಲ್ಲದೆ ಬೈ ಒನ್ ಗೆಟ್ ಒನ್ ಫ್ರೀ ಎಂಬಂತೆ ರೋಗ, ಬಲಹೀನತೆ, ಸುಳ್ಳು, ಮೋಸ, ಕೋಪ, ಕ್ರೋಧ, ವ್ಯಭಿಚಾರ, ಕೊಲೆ ಇವುಗಳ ಕೋಪವಾಯಿತು ಈ ಲೋಕ. ಆದರೆ ಹೀಗಾಯಿತೆಂದು ದೇವರು ಧೃತಿಗೆಡಲಿಲ್ಲ. ಇದಕ್ಕೆ ಪ್ರತಿಯಾಗಿ ತಾನೊಂದು ಬಲಿಷ್ಠ ಯೋಜನೆಯನ್ನು ರೂಪಿಸಿ ಅದರಂತೆ ಯೇಸು ಕ್ರಿಸ್ತನನ್ನು ಕಡೆಯ ಆದಾಮನಾಗಿ ಈ ಲೋಕದಲ್ಲಿ ಕಳುಹಿಸಿದನು. ಯೇಸುಕ್ರಿಸ್ತನ ಸೇವೆಯ ಪ್ರಾರಂಭದಲ್ಲಿಯೇ ಸೈತಾನನು ಆತನನ್ನು ಶೋಧಿಸುವುದಕ್ಕೆ ಬಂದನು. ಮತ್ತಾಯ 4:3. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಇಲ್ಲೂ ಕೂಡ ಊಟಕ್ಕೆ ಸಂಬಂಧಿಸಿದಂಥ ವಿಷಯ. ಆದರೆ ಯೇಸು ಕ್ರಿಸ್ತನನ ಐಡೆಂಟಿಟಿಯನ್ನು ಪ್ರಶ್ನಿಸುವಂತೆ ಈ ಪ್ರಶ್ನೆ ಇತ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾದರೂ ದೇವರ ಚಿತ್ತವನ್ನು ಮಾಡುವುದೇ ತನ್ನ ಆಹಾರವೆಂದು ತಿಳಿದಿದ್ದನು. ಆದ್ದರಿಂದ ಆತನು ಸೈತಾನನಿಗೆ ಸರಿಯಾಗಿಯ ಪ್ರತ್ಯುತ್ತರವನ್ನು ನೀಡಿದನು. ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಎಂದು ಹೇಳಿದನು. ಯೇಸುವಿನ ಈ ಮಾತನ್ನು ಕೇಳಿ ಸೈತಾನನು ಅಲ್ಲಿಂದ ಕಂಬಿ ಕಿತ್ತನು. ನನ್ನ ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಸೈತಾನನು ಎಸೆಯುವ ಸವಾಲುಗಳಿಗೆ ದೇವರ ವಾಕ್ಯವು ಸರಿಯಾದ ಉತ್ತರ ನೀಡುತ್ತದೆ. ಹೌದು, ನಮ್ಮ ಜೀವನವು ಪ್ರಶ್ನೋತ್ತರಗಳ ಆಗರವಾಗಿದೆ. ಪಾಪ, ಅನಾರೋಗ್ಯ, ಸಾಲ, ನಿರುದ್ಯೋಗ, ಸಂಬಂಧಗಳ ವೈಫಲ್ಯ, ವೃದ್ಧಾಪ್ಯ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಶ್ನೆಗಳು ಏಳುತ್ತವೆ. ಆದರೆ ಅವುಗಳನ್ನು ನಾವು ಎದುರಿಸಬಹುದೆಂದು ಯೇಸು ಕ್ರಿಸ್ತನು ನಮಗೆ ತೋರಿಸಿದ್ದಾನೆ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.